ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ. 4110037 ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಜಗತ್ತಿನ ಕೊನೆಯ ಸಂಕಟ ಸಮಯ ಭಾಗ 3. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ಜಗತ್ತಿನ ಕೊನೆಯ ಸಂಕಟದ ಸಮಯದಲ್ಲಿ ಯಾವ ಯಾವ ರೀತಿಯಲ್ಲಿ ನಾವು ಇರಬೇಕು ಅನ್ನುವಂಥ ವಿಚಾರವನ್ನು ನಾವು ನೋಡಿದೆವು. ಯಾಕೆಂದರೆ ಜನಗಳಿಗೆ ಭವಿಷ್ಯದ ಬಗ್ಗೆ ಎಲ್ಲೆಲ್ಲೂ ಭಯ ಆವರಿಸಿದೆ. ಯಾಕೆಂದರೆ ನಮ್ಮ ಮಧ್ಯದಲ್ಲಿ ಈ ಒಂದು ಸಂಕಟದ ಸಮಯ ಅತೀ ಶೀಘ್ರದಲ್ಲಿ ಬರಲಿದೆ. ಆ ಸಂಕಟದ ಸಮಯ ಅತೀ ಶೀಘ್ರದಲ್ಲಿ ಬರುವ ಕಾರಣದಿಂದಲೇ ದೇವರು ನಮಗೆ ಎಲ್ಲ ರೀತಿಯ ಎಚ್ಚರಿಕೆಯನ್ನು ನೀಡಿದ್ದಾನೆ. ಆ ದಂಡನೆಯಿಂದ ಯಾವ ರೀತಿಯಲ್ಲಿ ನಾವು ತಪ್ಪಿಸಿಕೊಳ್ಳಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಆತನು ನಮಗೆ ಈಗಾಗಲೇ ನೀಡಿದ್ದಾನೆ. ಹಾಗಾಗಿ ನಮ್ಮ ಕಾಲಘಟ್ಟದಲ್ಲಿ ನಾವು ಮಾಡಬೇಕಾದಂತಹ ಕೆಲಸ ಏನು, ಆತನು ಹೇಳಿರ್ತಕ್ಕಂಥ ಪ್ರವಾದನೆಗಳನ್ನು ನಾವು ಗಮನದಲ್ಲಿಟ್ಟು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ಕೊನೆಯ ಕಾಲದ ಪ್ರವಾದನೆ ಬಗ್ಗೆ ನಾವು ಅತ್ಯಂತ ಗಮನವನ್ನು ಹರಿಸಬೇಕಾಗಿದೆ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಆ 3 ದೂತರ ಸಂದೇಶ ನಮ್ಮ ಕಾಲಕ್ಕೆ ನೀಡಿರ್ತಕ್ಕಂತಹ ಒಂದು ಪ್ರವಾದನೆಯಾಗಿದೆ. ಪ್ರಿಯ ಕೇಳುಗರೆ, ಅದನ್ನು ನಾವು ಅತ್ಯಂತ ಗಮನವಾಗಿ ಓದಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಿಂತ ಹೆಚ್ಚಾಗಿ ನಾವು ಇನ್ಯಾವ ರೀತಿಯಲ್ಲಿ ಈ ಜಗತ್ತು ಒಂದು ಸಂಕಟಕ್ಕೆ ಒಳಪಡಲು ಹೋಗ್ತಕ್ಕಂಥದ್ದಾಗಿದೆ, ಅದರಿಂದ ತಪ್ಪಿಸಿಕೊಳ್ಳಲು ನಾವು ಮಾಡಬೇಕಾದಂತಹ ಮತ್ತೊಂದು ಕಾರ್ಯ ಏನು ಎಂಬುದನ್ನು ಈ ದಿನದಲ್ಲಿ ನಾವು ಧ್ಯಾನಿಸಲು ಹೋಗುವಂಥವರಾಗಿದ್ದೇವೆ. ಅದನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಶುದ್ಧನು ಪರಿಶುದ್ಧನು ಎಂಬುದಾಗಿ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರುಗಳ ಮಧ್ಯೆ ವಾಸವಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಪ್ರವಾದನೆಯ ಆತ್ಮನ ಮೂಲಕವಾಗಿ ಸ್ವಾಮಿ ಕೊನೆಯ ಕಾಲದಲ್ಲಿ ನಡೀತಕ್ಕಂತಹ ಕಾರ್ಯಗಳಲ್ಲಿ ಜಗತ್ತು ಒಂದು ಸಂಕಟ ಕಾಲಕ್ಕೆ ಒಳಪಡಲು ಹೋಗ್ತಕ್ಕಂಥದ್ದಾಗಿದೆ. ಆದರೆ ನೀನು ನಿನ್ನ ಪ್ರವಾದನೆಯಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀಯ. ಆ ಎಚ್ಚರಿಕೆಯ ಶಬ್ದಕ್ಕೆ ನಾವು ಕಿವಿಗೊಟ್ಟು ಯಾವ ರೀತಿ ನಮ್ಮನ್ನು ನಾವು ತಯಾರಿ ಮಾಡಿಕೊಳ್ಳಬೇಕೆಂಬುದನ್ನು ನಾವು ಧ್ಯಾನಿಸಲು ಹೋಗುವಾಗ ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸು ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಆ ನಿಟ್ಟಿನಲ್ಲಿ ನಿನ್ನ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಜೀವಿಸುವಂತಹ ಈ ಕಾಲಘಟ್ಟದಲ್ಲಿ ಭಯ ಆವರಿಸಿಕೊಂಡಿರತಕ್ಕಂತಹ ಈ ಒಂದು ಜಗತ್ತಿನಲ್ಲಿ ಜಗತ್ತಿನ ಕೊನೆಯ ಸಂಕಟದ ಸಮಯ ಯಾವ ರೀತಿ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಕಾತುರದಿಂದ ಕಾಯುವಂಥವರಾಗಿದ್ದೇವೆ. ಆದರೆ ಅದರಿಂದ ತಪ್ಪಿಸಿಕೊಳ್ಳಲು ನಾವು ಏನು ಮಾಡಬೇಕೆಂದರೆ ವಿಶೇಷವಾಗಿ ಸತ್ಯವೇದದಲ್ಲಿ ಪ್ರವಾದನೆ ಪುಸ್ತಕಗಳಾದಂತಹ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕಗಳ ಬಗ್ಗೆ ನಾವು ಹೆಚ್ಚಾಗಿ ಅಧ್ಯಯನ ಮಾಡಬೇಕು. ಯಾಕೆ ಈ 2 ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು ಎಂದರೆ ಹಳೆಯ ಒಡಂಬಡಿಕೆಯಲ್ಲಿ ಈ ಲೋಕದ ಒಂದು ಇತಿಹಾಸವನ್ನೇ ಯಾವುದರ ನಂತರ ಯಾವ ಕಾರ್ಯ ನಡೀತಕ್ಕಂಥದ್ದಾಗಿದೆ, ಹೇಗೆ ನಡೀತಕ್ಕಂಥದ್ದಾಗಿದೆ ಅನ್ನುವಂತಹ ಆ ಪ್ರವಾದನೆಯ ಕಾಲರೇಖವನ್ನು ಅತ್ಯಂತ ಸರಳವಾಗಿ ಮತ್ತು ಗಂಭೀರವಾಗಿ ತಿಳಿಸುವಂತಹ ಒಂದು ಪುಸ್ತಕ ಯಾವುದೆಂದರೆ ಅದು ದಾನಿಯೇಲನ ಪುಸ್ತಕವಾಗಿದೆ. ಪ್ರಿಯ ಕೇಳುಗರೆ, ಆ ಪುಸ್ತಕವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಕೊನೆ ಕಾಲದ ಒಂದು ವಿಚಾರವನ್ನು ಎತ್ತಿ ತೋರಿಸುವಂತಹ ನಮ್ಮ ಕಾಲಘಟ್ಟದಲ್ಲಿ ಈ ಜಗತ್ತು ಹೇಗೆ ಒಂದು ಸಂಕಟಕ್ಕೆ ಒಳಗಾಗ್ತಕ್ಕಂಥದ್ದಾಗಿದೆ, ಬರ್ತಕ್ಕಂತಹ ಮುಂದಿನ ದಿನಗಳಲ್ಲಿ ಈ ಜಗತ್ತು ಒಂದು ಇಕ್ಕಟ್ಟಾದಂಥ ಪರಿಸ್ಥಿತಿಗೆ, ಒಂದು ಸಂಕಟದ ಪರಿಸ್ಥಿತಿಗೆ ಹೋಗ್ತಕ್ಕಂಥದ್ದಾಗಿದೆ. ಅದರಿಂದ ತಪ್ಪಿಸಿಕೊಳ್ಳಲು ನಾವು ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆ ಪುಸ್ತಕ ತಿಳಿಸುವಂಥದ್ದಾಗಿದೆ. ಹಾಗಾಗಿ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕಗಳು ಎರಡೂ ಸಹ ಅವಳಿ ಜವಳಿ ಪುಸ್ತಕಗಳಾಗಿವೆ. ಒಂದನ್ನು ಬಿಟ್ಟು ಇನ್ನೊಂದನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಈ ಎರಡು ಪುಸ್ತಕವನ್ನು ಸರಿಸಮಾನವಾಗಿ ಓದಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲ, ನಾನು ದಾನಿಯೇಲನ ಪುಸ್ತಕವನ್ನು ಓದುವುದಿಲ್ಲ, ಪ್ರಕಟಣೆ ಪುಸ್ತಕವನ್ನು ಓದ್ತೇನೆ ಎಂದರೆ ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲ, ನಾನು ದಾನಿಯೇಲನ ಪುಸ್ತಕ ಮಾತ್ರ ಓದ್ತೇನೆ, ಪ್ರಕಟಣೆ ಪುಸ್ತಕ ನನಗೆ ಅರ್ಥವಾಗುವುದಿಲ್ಲ ಅಂದರೆ, ಆಗಲೂ ಸಹ ನೀವು ಪ್ರವಾದನೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅನೇಕರು ಈ ದಿನದಲ್ಲಿ ಯಾಕೆ ಪ್ರಕಟಣೆ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟಪಡ್ತಕ್ಕಂಥವರಾಗಿದ್ದಾರೆ ಎಂದರೆ, ಅದಕ್ಕೆ ಕಾರಣ ಅವರು ದಾನಿಯೇಲನ ಪುಸ್ತಕವನ್ನು ಓದದೇ ಹೋದ ಕಾರಣದಿಂದ. ಹೌದು ಪ್ರಿಯ ಕೇಳುಗರೆ, ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಅನೇಕ ಸಾಂಕೇತಿಕವಾಗಿ ತಿಳಿಸಿರ್ತಕ್ಕಂಥ ಮೃಗಗಳು ಸಂಖ್ಯೆಗಳು ತಿಳಿಸಲ್ಪಟ್ಟಿದೆ. ಆದರೆ ಅದಕ್ಕೆ ತನ್ನದೇ ಆದಂಥ ಆತ್ಮಿಕ ಅರ್ಥವನ್ನು ಸಹ ದೇವರು ಅದೇ ಪುಸ್ತಕಗಳಲ್ಲಿ ಇಟ್ಟಿದ್ದಾನೆ. ನಾವು ಎಲ್ಲಿಯೂ ಸಹ ಹೋಗಿ ಅಯ್ಯೋ ಇದನ್ನು ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದು ಎಂಬುದಾಗಿ ನಮ್ಮ ತಲೆಯನ್ನು ಜಜ್ಜಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ದೇವರು ಆ ಪ್ರವಾದನೆ ಪುಸ್ತಕದಲ್ಲಿಯೇ ಅದರ ಅರ್ಥವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಎರಡೂ ಸಹ ಕೊನೇ ಕಾಲದ ಒಂದು ವಿಚಾರವನ್ನು ತಿಳಿಸುವಂತಹ ಪುಸ್ತಕವಾಗಿದೆ. ದೇವರ ವಾಕ್ಯದ ಸತ್ಯವೇದವನ್ನು, ಅದರಲ್ಲಿಯೂ ಸಹ ವಿಶೇಷವಾಗಿ ದಾನಿಯೇಲನು ಮತ್ತು ಪ್ರಕಟಣೆ ಪುಸ್ತಕಗಳ ಬಗ್ಗೆ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಗಮನ ನೀಡಿ ಅಧ್ಯಯನ ಮಾಡಬೇಕು ಪ್ರಿಯ ಕೇಳುಗರೆ. ಯಾಕೆ ಅಂದರೆ, ದೇವರಿಂದ ದಾನಿಯೇಲನು ಪಡೆದುಕೊಂಡ ಪ್ರವಾದನೆಯ ಬೆಳಕು ವಿಶೇಷವಾಗಿ ಕೊನೆಯ ಕಾಲಕ್ಕೆ ಕೊಡಲ್ಪಟ್ಟಂತಹ ಒಂದು ಸತ್ಯವಾಗಿದೆ. ಅದಕ್ಕೋಸ್ಕರವೇ ನಾವು ದಾನಿಯೇಲನ ಪುಸ್ತಕದಲ್ಲಿ 12:3-4 ವಚನವನ್ನು ಓದಬೇಕಾದರೆ ಅದರಲ್ಲಿ ಈ ಪುಸ್ತಕ ಯಾವ ಕಾಲಘಟ್ಟದಲ್ಲಿ ತೆಗೆಯಲ್ಪಡ್ತಕ್ಕಂಥದ್ದಾಗಿದೆ, ಯಾವ ಒಂದು ಕಾಲಘಟ್ಟದಲ್ಲಿ ಈ ಪುಸ್ತಕವನ್ನು ಎತ್ತಿ ಓದುವಂಥವರಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾನೆ. ಜ್ಞಾನಿಗಳು ತೋಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹುಜನರು ಸದ್ಧರ್ಮಿಗಳನ್ನಾಗಿ ಮಾಡುವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಒಳೆಯುವರು. ದಾನಿಯೇಲನೇ, ನೀನು ಈ ಮಾತನ್ನು ಮುಚ್ಚಿಡು, ಅವುಗಳನ್ನು ಬರೆದಿರುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿಲ್ಲರಿ. ಬಹುಜನರು ಅತ್ತಿತ್ತ ತಿರುಗಾಡುವರು, ತಿಳುವಳಿಕೆ ಹೆಚ್ಚುವುದು. ಅಂತ್ಯಕಾಲದವರೆಗೂ ಸಹ ಈ ಪುಸ್ತಕಕ್ಕೆ ಮುದ್ರೆಯನ್ನು ಹಾಕು. ಆವಾಗ ಅನೇಕ ಜನರು, ಬಹುಜನರು ಅತ್ತಿತ್ತ ತಿರುಗಾಡುವರು, ತಿಳುವಳಿಕೆ ಹೆಚ್ಚುವುದು. ಯಾವ ವಿಚಾರದಲ್ಲಿ ತಿಳುವಳಿಕೆ ಹೆಚ್ಚುವುದು? ಬಹುಶಃ ನಾವೆಲ್ಲರೂ ಅಂದುಕೊಂಡು ಹಾಗೆ ಈ ಲೋಕದ ತಂತ್ರಜ್ಞಾನದ ಮುಖಾಂತರವಾಗಿ ತಿಳುವಳಿಕೆ ಹೆಚ್ಚಬಹುದು. ಅದೇ ಸಮಯದಲ್ಲಿ ಮತ್ತೊಂದು ಅರ್ಥವನ್ನು ನಾವು ಗಮನಿಸಬೇಕು. ಈ ಒಂದು ದಾನಿಯೇಲನ ಪುಸ್ತಕದಲ್ಲಿ ಇರುವಂತಹ ಅನೇಕ ಪ್ರವಾದನೆಗಳ ವಿವರಣೆಯನ್ನು ಅನೇಕರು ಓದಿ ಅರ್ಥ ಮಾಡಿಕೊಂಡು ಅನೇಕ ಜನರಿಗೆ ತಿಳಿಸುವಂಥವರಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿಯೇ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅನೇಕರು ಏನು ಮಾಡ್ತಕ್ಕಂಥವರಾಗಿದ್ದಾರೆ ಅಂತಂದರೆ, ತಿಳುವಳಿಕೆ ಹೆಚ್ಚಾಗುವುದು, ಅತ್ತಿತ್ತ ಓಡಾಡುವರು. ಅತ್ತಿತ್ತ ಓಡಾಡುವರು ಅಂತಂದರೆ, ದೇವರ ವಾಕ್ಯವನ್ನು ಆ ಕಡೆಯಿಂದ ಈ ಕಡೆಗೆ, ಅಲ್ಲಿರ್ತ ವಾಕ್ಯವನ್ನು ಇಲ್ಲಿಗೆ, ಇಲ್ಲಿರ್ತಕ್ಕಂಥ ವಾಕ್ಯವನ್ನು ಅಲ್ಲಿಗೆ ಒಂದಕ್ಕೊಂದು ಜೋಡಿಸಿ ಏನು ಮಾಡುವಂಥವರಾಗಿದ್ದಾರೆ ಅಂತಂದರೆ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ದಾನಿಯೇಲನ ಪುಸ್ತಕವನ್ನು ನಾವು ಹೆಚ್ಚಾಗಿ ಗಮನವಿಟ್ಟು ಓದಬೇಕಾದಂತಹ ಪುಸ್ತಕವಾಗಿದೆ. ದಾನಿಯೇಲನು ಪಡೆದುಕೊಂಡಂತಹ ಪ್ರವಾದನೆ ಬೆಳಕು ವಿಶೇಷವಾಗಿ ಕೊನೆಯ ಕಾಲಕ್ಕೆ, ಅಂದರೆ ನಾವು ಜೀವಿಸುವಂತಹ ಕಾಲಘಟ್ಟಕ್ಕೆ ಅದು ಕೊಡಲ್ಪಟ್ಟಿದೆ ಪ್ರಿಯರೇ. ಅದರಲ್ಲೂ ಸಹ ದಾನಿಯೇಲನ ಪುಸ್ತಕದಲ್ಲಿ 12 ಎಚ್ಚರಿಕೆಯಿಂದ ಓದಿ ಮನದಟ್ಟು ಮಾಡಿಕೊಳ್ಳಬೇಕು. ಯಾಕೆಂದರೆ ಕೊನೆಯ ಕಾಲಕ್ಕೆ ಮೊದಲು ನಾವೆಲ್ಲರೂ ಅಗತ್ಯವಾಗಿ ತಿಳಿದುಕೊಳ್ಳಬೇಕಾದಂಥ ಎಚ್ಚರಿಕೆಯನ್ನು ಈ ದಾನಿಯೇಲನ ಪುಸ್ತಕ 12 ಕೊಡಲ್ಪಟ್ಟಿದೆ. ಪ್ರಕಟಣೆ ಗ್ರಂಥವು ಸಹ ಸಂಪೂರ್ಣವಾದ ಸತ್ಯದಿಂದ ಕೂಡಿದ್ದು, ಅದನ್ನು ಸಹ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮತ್ತೊಂದು ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ 12 ತಿಳಿಸುವಂತಹ ವಿಚಾರವನ್ನು ನಾವು ಗಮನಿಸುವುದಾದರೆ, ನಿಮ್ಮ ಸತ್ಯವೇದವನ್ನು ದಾನಿಯೇಲನ ಪುಸ್ತಕ 12:9-10 ವಚನದ ಕಡೆಗೆ ನೀವು ಗಮನವನ್ನು ಹರಿಸುವುದಾದರೆ, ಅಲ್ಲಿ ದೇವರು ದಾನಿಯೇಲನಿಗೆ ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ. ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಿಡಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ದುಷ್ಟರಾಗಿಯೇ ನಡೆಯುವರು. ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ದಾನಿಯೇಲನ ಪುಸ್ತಕದಲ್ಲಿರತಕ್ಕಂತಹ ಆ ಮಾತುಗಳು ಅಂತ್ಯಕಾಲಕ್ಕೆ ಸಂಬಂಧಪಟ್ಟವು. ಹಾಗಾಗಿ ಆಗಿನ ಕಾಲದಲ್ಲಿ ಜೀವಿಸಿದಂಥ ಜನಗಳು ಆ ಪುಸ್ತಕದ ಬಗ್ಗೆ ಹೆಚ್ಚಾಗಿ ಗಮನವನ್ನು ಕೊಡದೆ ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಇದು ಅಂತ್ಯಕಾಲದ ಪುಸ್ತಕವಾಗಿರುವುದರಿಂದ, ನಮ್ಮ ಕಾಲಕ್ಕೆ ಕೊಟ್ಟಿರತಕ್ಕಂಥ ಪುಸ್ತಕವಾಗಿರುವುದರಿಂದ ನಾವು ದಾನಿಯೇಲನ ಪುಸ್ತಕವನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವೇ ಕೆಲವೊಬ್ಬರು ಆ ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ತಕ್ಕಂಥವರಾಗಿದ್ದಾರೆ, ಶೋಧಿತರಾಗ್ತಕ್ಕಂಥವರಾಗಿದ್ದಾರೆ. ಪುಟಕ್ಕಾಕಿದ ಚಿನ್ನದ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಗೂಢಾರ್ಥಗಳನ್ನು ಅರಿತುಕೊಂಡು ತಮ್ಮನ್ನು ತಾವು ಶುದ್ಧಿ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ಜ್ಞಾನಿಗಳಿಗೆ ಅದು ವಿವೇಕವಾಗಿರತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇನ್ನೂ ಸಹ ನಾವು ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕಗಳ ವಿಚಾರವಾಗಿ ಯಾಕೆ ಕಲಿತುಕೊಳ್ಳಬೇಕು ಎಂದರೆ, ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರುವ ಎಲ್ಲ ವಿಚಾರಗಳು, ಎಲ್ಲ ಪ್ರವಾದನೆಗಳು ಶೀಘ್ರದಲ್ಲೇ ನೆರವೇರುವಂಥವಾಗಿವೆ. ಅದಕ್ಕೋಸ್ಕರ ದೇವರ ಮಕ್ಕಳು ಈ ಪ್ರವಾದನೆಯನ್ನು ಈಗ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದರಲ್ಲಿ ಯಾವುದೇ ಸತ್ಯವು ಮರೆಮಾಚಲ್ಪಟ್ಟಿಲ್ಲ. ಪ್ರಿಯ ಕೇಳುಗರೆ, ಎಲ್ಲವನ್ನು ಸಹ ತಿಳಿಸಲ್ಪಟ್ಟಿದೆ. ಅದಕ್ಕೋಸ್ಕರವೇ ಈ ಪುಸ್ತಕಕ್ಕೆ ಪ್ರಕಟಣೆ ಎಂಬುದಾಗಿ ಕರೆಯಲ್ಪಟ್ಟಿದೆ. ಯೇಸು ಸ್ವಾಮಿಯ ಪ್ರಕಟಣೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಈ ಪ್ರಕಟಣೆ ಪುಸ್ತಕದ ಬಗ್ಗೆ ಯೇಸು ಸ್ವಾಮಿ ಏನು ಹೇಳುವಂಥವರಾಗಿದ್ದಾರೆ? ಈ ಪ್ರಕಟಣೆ ಪುಸ್ತಕವನ್ನು ತೆಗೆಯುವಂತಹ ಸಂದರ್ಭದಲ್ಲಿಯೇ ನಿಮ್ಮ ಸತ್ಯವೇದವನ್ನು ಪ್ರಕಟಣೆ ಪುಸ್ತಕ 1:3 ಕಡೆಗೆ ತಿರುಗಿಸುವುದಾದರೆ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಈ ಪ್ರವಾದನಾ ವಾಕ್ಯಗಳನ್ನು ಓದುವವನು, ಕೇಳುವಂಥವರು, ಈ ಪ್ರವಾದನೆಗಳಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂಥವರು ಧನ್ಯರು. ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಇಲ್ಲಿ ನೆರವೇರ್ತಕ್ಕಂತಹ ಎಲ್ಲ ಪ್ರವಾದನೆಗಳು ಅತಿ ಶೀಘ್ರದಲ್ಲಿ ನೆರವೇರತಕ್ಕಂಥದ್ದಾಗಿದೆ. ಅತಿ ಶೀಘ್ರದಲ್ಲಿ ನೆರವೇರುವ ಕಾರಣದಿಂದಲೇ ದೇವರು ಅಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಓದಿಕೊಳ್ಳಬೇಕೆಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ಈ ಪುಸ್ತಕಕ್ಕೆ ಮುದ್ರೆ ಹಾಕು, ಇದು ಕೊನೆ ಕಾಲದಲ್ಲಿ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ. ಆದರೆ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಕ್ಕಂಥದ್ದಾಗಿದೆ ಏನೆಂದರೆ, ಈ ಪುಸ್ತಕದಲ್ಲಿ ಹೇಳಿರ್ತಕ್ಕಂಥ ವಾಕ್ಯಗಳು ಅತಿ ಶೀಘ್ರದಲ್ಲಿ ನೆರವೇರುವಂಥವಾಗಿವೆ ಎಂಬುದಾಗಿ. ಹಾಗಾಗಿ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಅನೇಕ ವಾಕ್ಯಗಳನ್ನು ನಾವು ಕ್ರಮಬದ್ಧವಾಗಿ ಗಂಭೀರವಾಗಿ ಅಲ್ಲಿ ಕೊಟ್ಟಿರತಕ್ಕಂಥ ಸಂದೇಶಗಳು ನಮ್ಮ ಕಾಲಕ್ಕೆ ಎಂಬುದಾಗಿ ದೇವರ ಮಕ್ಕಳು ಅದನ್ನು ಓದಬೇಕು. ಅಲ್ಲಿರ್ತಕ್ಕಂತಹ ಸಂದೇಶಗಳು ದೇವರ ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರಬೇಕು. ಅದು ಎಂದಿಗೂ ಸಹ ಅಳಿಸಬಾರದು. ಯಾಕೆಂದರೆ ಪ್ರಕಟಣೆ ಪುಸ್ತಕದಲ್ಲಿ, ಪ್ರಿಯ ಕೇಳುಗರೆ, ದೇವರು ಒಂದು ಕಾಲದ ನಂತರ ಏನು ಬರ್ತಕ್ಕಂಥದ್ದಾಗಿದೆ, ಈ ಕಾಲದ ನಂತರ ಏನು ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿರುವ ಕಾರಣದಿಂದ ಆ ಒಂದು ಪ್ರವಾದನೆ ಕಾಲರೇಖೆಯನ್ನು ನಾವು ಅರ್ಥ ಮಾಡಿಕೊಂಡರೆ ಹೌದು, ಈ ಕಾರ್ಯ ಸತ್ಯವೇದದಲ್ಲಿ ಹೇಳಿದಂತೆ ನೆರವೇರಲ್ಪಟ್ಟಿದೆ, ಮುಂದೆ ಇನ್ನೊಂದು ಕಾರ್ಯ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಎಚ್ಚರಿಕೆಯಿಂದ ಇರಲು ಸಾಧ್ಯ. ಹಾಗಾಗಿ ಪ್ರಕಟಣೆ ಮತ್ತು ದಾನಿಯೇಲನ ಪುಸ್ತಕದಲ್ಲಿ ಕೊಟ್ಟಿರತಕ್ಕಂತಹ ವಿಚಾರಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ, ಅದು ಎಂದಿಗೂ ಅಳಿಸಿ ಹೋಗದೆ, ನಶಿಸಿ ಹೋಗದೆ ನಮ್ಮ ಹೃದಯಗಳಲ್ಲಿ ದೇವರ ವಾಕ್ಯವನ್ನು ಇಟ್ಟುಕೊಳ್ಳಬೇಕು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಪ್ರಕಟಣೆ ಪುಸ್ತಕ 22:10 ಏನು ಹೇಳ್ತಕ್ಕಂಥದ್ದಾಗಿದೆ ಅಂತಂದರೆ, ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನೆ ವಾಕ್ಯಗಳನ್ನು ಗುಪ್ತವಾಗಿ ಇಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಅಲ್ಲಿ ಇದು ಗುಪ್ತವಾಗಿಡು ಅಂತ ಹೇಳ್ತಕ್ಕಂಥದ್ದಾಗಿದೆ. ಆದರೆ ಪ್ರಕಟಣೆ ಪುಸ್ತಕದಲ್ಲಿ ಇದು ಗುಪ್ತವಾಗಿ ಇಡಬೇಡ, ಯಾಕೆಂದರೆ ಇವು ನೆರವೇರುವ ಸಮಯ ಅತಿ ಶೀಘ್ರವಾಗಿದೆ, ಸಮೀಪವಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಹಾಗಾದರೆ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ವಿಚಾರಗಳನ್ನು ಯಾರು ತಿಳಿದು ಹೇಳಬೇಕು? ಅನೇಕರು ಇವತ್ತು ಈ ಸತ್ಯಕ್ಕೋಸ್ಕರ ಹಂಬಲಿಸುವಂಥವರಾಗಿದ್ದಾರೆ, ಈ ಸತ್ಯಕ್ಕೋಸ್ಕರ ಹಾತೊರೆಯುವಂಥವರಾಗಿದ್ದಾರೆ. ಆದರೆ ಇದನ್ನು ತಿಳಿಸಬೇಕಾದಂಥ ಕೆಲಸ ಬೋಧಕರುಗಳಿಗೆ ಇದೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ಬೋಧಕರುಗಳನ್ನು, ಸಭಿಕರನ್ನು, ಕಾವಲುಗಾರರು ಎಂಬುದಾಗಿ ಕರೆಯಲ್ಪಟ್ಟಿದೆ. ಕೊನೆಯ ಕಾಲದ ಘಟನೆಗಳನ್ನು ತಿಳಿಸುವ ಪ್ರವಾದನೆಗಳನ್ನು ಅನೇಕರು ಅರ್ಥ ಮಾಡಿಕೊಳ್ಳಲಾರರು. ಅವರಿಗೆ ಇದರ ಬಗ್ಗೆ ತಿಳುವಳಿಕೆ ನೀಡಬೇಕು. ಅವರನ್ನು ಎಚ್ಚರಿಸುವುದು ಕಾವಲುಗಾರರಾದ ಬೋಧಕರು ಮತ್ತು ಸಾಮಾನ್ಯ ಸದಸ್ಯರ ಕರ್ತವ್ಯವಾಗಿದೆ. ಕಾವಲುಗಾರರು ತಮ್ಮ ಧ್ವನಿ ಎತ್ತಿ ವರ್ತಮಾನ ಕಾಲದ ಈ ಸಂದೇಶವನ್ನು ಜನರಿಗೆ ನೀಡಬೇಕು. ಪ್ರವಾದನಾತ್ಮಕ ಇತಿಹಾಸದಲ್ಲಿ ನಾವು ಯಾವ ಕಾಲಘಟ್ಟದಲ್ಲಿದ್ದೇವೆ ಎಂಬುದನ್ನು ಜನರಿಗೆ ತಿಳಿಸಿ ಹೇಳಬೇಕಾಗಿದೆ. ಪ್ರಿಯ ಕೇಳುಗರೆ, ಈ ಜಗತ್ತಿನ ಇತಿಹಾಸವನ್ನು ಕೊನೆಗೊಳಿಸುವ ಒಂದು ದಿನವನ್ನು ದೇವರು ಗೊತ್ತು ಮಾಡಿದ್ದಾನೆ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡುವುದು, ಆಗ ಅಂತ್ಯವು ಬರುವುದು ಎಂಬುದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 24:14 ವಚನದಲ್ಲಿ ಓದಿದ್ದೇವೆ. ಪ್ರಿಯ ಕೇಳುಗರೆ, ಆವಾಗ ಈ ಲೋಕ ಅಂತ್ಯಕ್ಕೆ ಬರತಕ್ಕಂಥದ್ದಾಗಿದೆ ಎಂಬುದಾಗಿ, ಯಾವಾಗ ಈ ಸುವಾರ್ತೆಯು ಸರ್ವಲೋಕಕ್ಕೆ ಸಾರಲ್ಪಡುವುದು. ಇಲ್ಲಿ ದೇವರು ಈ ಸುವಾರ್ತೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಯಾವ ಸುವಾರ್ತೆ ಎಂಬುದಾಗಿ ನಾವು ನೋಡಬೇಕಾದರೆ ಅದು ಪ್ರಕಟಣೆ ಪುಸ್ತಕ 14:14 ತಿಳಿಸಲ್ಪಟ್ಟಿರತಕ್ಕಂತಹ ಆ 3 ದೂತರ ಸಂದೇಶ. ಅದರಲ್ಲಿ ನಾವು ನೋಡುವುದಾದರೆ ಅದರಲ್ಲೂ ಸಹ ಸುವಾರ್ತೆ ಅನ್ನುವಂಥ ವಿಚಾರವನ್ನು ನಾವು ನೋಡುವಂಥವರಾಗಿದ್ದೇವೆ. ನಿಮ್ಮ ಸತ್ಯವೇದವನ್ನು ಪ್ರಕಟಣೆ ಪುಸ್ತಕ 14:6-7 ವಚನವನ್ನು ಗಮನಿಸಿರಿ. ಪ್ರಿಯ ಕೇಳುಗರೆ, ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂನಿವಾಸಿಗಳಾಗಿರುವ ಸಕಲ ಜನಾಂಗ ಕುಲ ಪ್ರಜೆಗಳಿಗೂ ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದಂಥ ಶುಭ ವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಿದೆ. ಭೂಲೋಕ ಪರಲೋಕಗಳನ್ನು ಸಮುದ್ರಗಳನ್ನು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಸದ್ದದಿಂದ ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಸಂದೇಶವನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ತಿಳಿಸಬೇಕಾದಂತಹ ಒಂದು ಕರ್ತವ್ಯ ಯಾರಲ್ಲಿದೆ ಅಂದರೆ ನಮ್ಮ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರವೇ ದೇವರು ನಮ್ಮನ್ನು ಕಾವಲುಗಾರನು ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ನೋಡಿ, ಎಜಕೇಲನ ಪುಸ್ತಕ 3:17-19 ವಚನವನ್ನು ಓದಬೇಕಾದರೆ ದೇವರು ಅಲ್ಲಿ ಇಸ್ರಾಯೇಲ್ ಜನರನ್ನು ಏನಂತ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ ಅಂದರೆ, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. ಈಗಿರಲು ನನ್ನ ಬಾಯಿಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ನಾನು ದುಷ್ಟನಿಗೆ ಸತ್ಯ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸಿದೆಯೋ? ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು. ಅವನ ಮರಣಕ್ಕಾಗಿ ನಿನಗೆ ಮುಯ್ತಿರಿಸುವೆನು. ನೀನು ದುಷ್ಟನನ್ನು ಎಚ್ಚರಿಸಿದರೂ ಅವನು ತನ್ನ ದುಷ್ಟತನವನ್ನು ದುರ್ಮಾರ್ಗವನ್ನು ಬಿಡದೆ ಹೋದರೆ ತನ್ನ ಅಪರಾಧದಿಂದ ಸಾಯುವನು. ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಿ. ಹೌದು ಪ್ರಿಯ ಕೇಳುವರೆ, ದೇವರು ಎಷ್ಟು ಚೆನ್ನಾಗಿ ನಮಗೆ ಇಲ್ಲಿ ತಿಳಿಸುವಂಥವರಾಗಿದ್ದಾರೆ ಅಂದರೆ, ನಾವು ಕಾವಲುಗಾರರು. ಎಷ್ಟೋ ಜನ ಈ ಸತ್ಯವನ್ನು ತಿಳಿದುಕೊಳ್ಳದೆ ನಶಿಸಿ ಹೋಗುವಂಥವರಾಗಿದ್ದಾರೆ. ಆ ರೀತಿಯಾಗಿ ನಮಗೆ ಅವಕಾಶ ಸಿಕ್ಕಿದಾಗಲೂ ಸಹ ಈ ಕೊನೆ ಕಾಲದ 3 ದೂತರ ಸಂದೇಶವನ್ನು ನಾವು ಮತ್ತೊಬ್ಬರಿಗೆ ತಿಳಿಸಲಿಲ್ಲ ಅಂದರೆ ದೇವರು ನಮ್ಮಲ್ಲಿ ನ್ಯಾಯ ವಿಚಾರಣೆಯಲ್ಲಿ ಪ್ರಶ್ನೆಯನ್ನು ಕೇಳುವಂಥವನಾಗಿದ್ದಾನೆ. ಆದರೆ ಒಂದು ವೇಳೆ ನಾವು ಈ ಕೊನೆ ಕಾಲದ ಸತ್ಯವನ್ನು ಅವರಿಗೆ ತಿಳಿಸಿ ಅವರು ಮನ ತಿರುಗದೆ ಹೋದರೆ ಅವರು ಅವರ ಮರಣಕ್ಕೆ ಅವರೇ ಕಾರಣರಾಗ್ತಕ್ಕಂಥವರಾಗಿದ್ದಾರೆ. ನಾವು ನಮ್ಮ ಪ್ರಾಣವನ್ನು ಉಳಿಸಿಕೊಳ್ತಕ್ಕಂಥವರಾಗಿದ್ದೇವೆ. ದೇವರು ನ್ಯಾಯ ವಿಚಾರಣೆಯಲ್ಲಿ ನಮ್ಮನ್ನು ಸರಿಯಾಗಿ ನ್ಯಾಯ ತೀರ್ಪು ಮಾಡುವಂಥವನಾಗಿದ್ದಾನೆ. ಹಾಗಾಗಿ ದೇವರು ನಮಗೆ ಕಾವಲುಗಾರನು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಈ ಕಾವಲುಗಾರನ ಕೆಲಸವೇನು ಎಂಬುದಾಗಿ ನಾವು ನೋಡಬೇಕಾದರೆ, ಜೆರುಸಲೇಮೇ, ನಾನು ನಿನ್ನ ಪೋಳಿಗೋಡೆಗಳಲ್ಲಿ ಕಾವಲುಗಾರನನ್ನು ನೇಮಿಸಿದ್ದೇನೆ. ಅವರು ಯಾವಾಗಲೂ ಅಗಲಿರುಳು ಮೌನವಾಗಿರರು. ಪ್ರಿಯ ಕೇಳುಗರೆ, ಕಾವಲುಗಾರರು ಮೌನವಾಗಿ ಇರುವುದಿಲ್ಲ. ಅವರು ಯಾವಾಗಲೂ ಸಹ ಸದೃಢವಾಗಿ ಇರ್ತಕ್ಕಂಥವರಾಗಿದ್ದಾರೆ, ಯಾವಾಗಲೂ ಸಹ ಎಚ್ಚರಿಕೆಯಿಂದ ಇರ್ತಕ್ಕಂಥವರಾಗಿದ್ದಾರೆ, ಯಾವಾಗಲೂ ಸಹ ಎಚ್ಚರಿಕೆ ಸಂದೇಶದ ತುತ್ತೂರಿಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ನೀವು ಕಾವಲುಗಾರರಾಗಿದ್ದಂಥ ಪಕ್ಷದಲ್ಲಿ ಆ ಎಚ್ಚರಿಕೆ ಸಂದೇಶವನ್ನು ಕೊಡಬೇಕು. ಪ್ರಿಯ ಕೇಳುಗರೆ, ಈ ವಿಷಯವನ್ನು ಜನರ ಗಮನಕ್ಕೆ ತರಲು ಶ್ರಮಿಸಬೇಕು. ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕು. ಕರ್ತನ ದಿನವು ಯಾರೂ ನೆನೆಸದ ಗಳಿಗೆಯಲ್ಲಿ ಅನಿರೀಕ್ಷಿತವಾಗಿ ಬರುವುದರಿಂದ ಗಂಭೀರವಾಗಿ ಸಂದೇಶವನ್ನು ಇತರರಿಗೆ ಮಾತ್ರವಲ್ಲ ನಮ್ಮ ಸಮೀಕರಿಗೂ ಸಹ ತಿಳಿಸಬೇಕು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಪ್ರವಾದನೆಯ ಭಯಾನಕವಾದಂಥ ಎಚ್ಚರಿಕೆಯನ್ನು ಎಲ್ಲರಿಗೂ ಸಾರಿ ಹೇಳಬೇಕು. ಅನಿರೀಕ್ಷಿತವಾಗಿ ಬರುವ ಈ ಅಪಾಯದಿಂದ ತಾನು ರಕ್ಷಿಸಿದನಾಗಬೇಕೆಂಬುದಾಗಿ ಯಾರೂ ಸಹ ಭಾವಿಸಬಾರದು. ಈ ಮಹಾಸಂಕಟನೆಯು ಹತ್ತಿರದಲ್ಲಿದೆ ಎಂಬ ಜ್ಞಾನವು ನಮ್ಮಿಂದ ಎಂದೂ ಮರೆಯಾಗಬಾರದು. ಪ್ರಿಯ ಕೇಳುಗರೆ, ಯಾವಾಗ ಈ ಪ್ರವಾದನೆ ನೆರವೇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಜನರಿಗೆ ವ್ಯಾಖ್ಯಾನವನ್ನು ಕೊಡುವಂಥವರಾಗಿರಬೇಕು. ಮುಂದೆ ಬರ್ತಕ್ಕಂಥ ವಿಚಾರದ ಬಗ್ಗೆ ಉತ್ತಮವಾದಂಥ ದೃಷ್ಟಿಕೋನವನ್ನು ನಾವು ಹೊಂದಿರುವಂಥವರಾಗಿರಬೇಕು. ನಮ್ಮ ಮುಂದೆ ಎಂಥ ಘಟನೆಗಳು ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಪ್ರಿಯ ಕೇಳುಗರೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಎಚ್ಚರಿಕೆ ಕಾಲ ಕ್ಕೋಸ್ಕರ ನಾವು ಯಾವಾಗಲೂ ಸಹ ಎಚ್ಚರವಿದ್ದು ಪ್ರಾರ್ಥಿಸುವಂಥವರಾಗಿರಬೇಕು. ಮೃಗದ ಗುರುತು ಸಾರಲ್ಪಟ್ಟಂತೆಯೇ ನಿಖರವಾಗಿದೆ. ಪ್ರಿಯ ಕೇಳುಗರೆ, ಈ ವಿಷಯವನ್ನು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳುವಂತೆ ನಾವು ಹೇಳಬೇಕು. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಆ ಮೃಗದ ಗುರುತು ಅಂದರೆ ಏನು ಎಂಬುದನ್ನು ನಾವು ಆ ಒಂದು ಸಂಕಟದ ಕಾಲ ಬರುವುದಕ್ಕಿಂತ ಮೊದಲೇ ಅನೇಕ ಜನರಿಗೆ ತಿಳಿಸುವಂಥವರಾಗಬೇಕು. ಅನೇಕರು ತಮ್ಮ ಈಗಿನ ಕರ್ತವ್ಯದಲ್ಲಿ ಸಂತೋಷದಿಂದ ಇದ್ದಾರೆ, ಆದರೆ ಆ ಸಂಕಟದ ಕಾಲ ಬರತಕ್ಕಂಥದ್ದಾಗಿದೆ, ಕೃಪೆ ಕಾಲ ಮುಗಿತಕ್ಕಂಥದ್ದಾಗಿದೆ ಎಂಬುದನ್ನು ಅವರು ಮರೆತಿದ್ದಾರೆ. ದೇವರ ಮಕ್ಕಳಿಗೆ ಒಂದು ಸಂಕಟದ ಸಮಯ ಬರತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರ ದೇವರು ನಮ್ಮನ್ನು ಈ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ವಿಚಾರದ ಮೂಲಕವಾಗಿ ಕಾವಲುಗಾರರಂತಿದ್ದು ಈ ಲೋಕವನ್ನು ಎಚ್ಚರಿಸಲು ನಮ್ಮನ್ನು ನಿಮ್ಮನ್ನು ಕರೆಯುವಂತವನಾಗಿದ್ದಾನೆ. ನೀವು ಹೌದು ನಾನು ಕಾವಲುಗಾರನಾಗಿ ಕೊನೆಯ ಕಾಲದ ವಿಚಾರವನ್ನು ತಿಳಿಸ್ತೇನೆ ಎಂಬುದಾಗಿ ನೀವು ತಿಳಿದುಕೊಳ್ಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ಹೌದು ದೇವ, ನಿನ್ನ ಬರವಣ ಶೀಘ್ರವಾಗಿದೆ. ನೀನು ನಮಗೆ ಬರ್ತಕ್ಕಂಥ ಒಂದು ಸಂಕಟದ ಕಾಲದಿಂದ ಎಚ್ಚೆತ್ತುಕೊಳ್ಳಲು ಸ್ವಾಮಿ ನಮಗೆ ಈ ಒಂದು ಪ್ರವಾದನೆ ವಾಕ್ಯಗಳನ್ನು ಕೊಟ್ಟಿದ್ದೀಯಾ. ಇದನ್ನು ನಮ್ಮ ಜೀವಿತದಲ್ಲಿ ಅರ್ಥ ಮಾಡಿಕೊಂಡು ಬರ್ತಕ್ಕಂತಹ ಆ ಒಂದು ದೊಡ್ಡ ಸಂಕಟದ ಕಾಲದಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡು ಸ್ವಾಮಿ. ನಮ್ಮ ಸ್ವಂತ ಬಲದಿಂದಲ್ಲ, ನಿನ್ನ ಬಲದ ಮೇಲೆ ಹಾತುಕೊಳ್ತಕ್ಕಂಥವರಾಗಿದ್ದೇವೆ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಿನ್ನ ಪರಲೋಕ ರಾಜ್ಯಕ್ಕೆ ರಕ್ಷಣೆ ಪಡೆಯುವಾಗಿಯೂ ಸ್ವಾಮಿ ಈ ಸಂಕಟದ ಕಾಲದಿಂದ ತಪ್ಪಿಸಿಕೊಳ್ಳಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231ಗೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ding